ಸಿರಿ ಸಂಪಿಗೆ ಕವಿ ಚಂದ್ರಶೇಖರ ಕಂಬಾರರನ್ನು ಕನ್ನಡಿಗರಿಗೆ ಪರಿಚಯಿಸುವ ಅಗತ್ಯವಿಲ್ಲ. ಜಾನಪದವನ್ನು ತಮ್ಮ ಕೃತಿಗಳ ಕಸುವಾಗಿಸಿಕೊಂಡು ಜನಭಾಷೆಯಲ್ಲಿ ಕಾವ್ಯ ರಚಿಸಿದವರು ಕಂಬಾರರು. ಕನ್ನಡ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳಾಗಿ ವಿಶ್ವವಿದ್ಯಾಲಯವನ್ನು ಕಟ್ಟಿದ ಕಂಬಾರರು ಈಗ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು. ಸಂಪದದಲ್ಲಿ ಇವರ ಸಂದರ್ಶನವನ್ನು ಪ್ರಸ್ತುತಪಡಿಸಲಾಗುತ್ತಿರುವುದು ಸಂತಸದ ವಿಷಯ. ಚಂದ್ರಶೇಖರ ಕಂಬಾರರ ಸಂದರ್ಶಕ NAM ಇಸ್ಮಾಯಿಲ್, ಇವರು ಉದಯವಾಣಿಯಲ್ಲಿ ಹಿರಿಯ ಉಪಸಂಪಾದಕರಾಗಿದ್ದಾರೆ, ಸಂಪದ ಬಳಗದ ಸಕ್ರಿಯ ಸದಸ್ಯರು ಮತ್ತು ನಿರ್ವಾಹಕರಲ್ಲಿ ಒಬ್ಬರು. ಎರಡನೇ ಸಂಚಿಕೆಯ ಈ ಪಾಡ್ಕ್ಯಾಸ್ಟನ್ನು ನಿಮ್ಮ ಮುಂದೆ ಇರಿಸುತ್ತಿದ್ದೇವೆ, ಕೇಳಿ.
ತಾವು ಅಡ್ಮಿನಿಸ್ಟ್ರೇಟರ್ ಆಗಿ ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಹೇಗೆ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ಬೋದು ಅನ್ನೋದನ್ನ ಈಗಾಗಲೇ ತೋರಿಸ್ಕೊಟ್ಟಿದ್ದೀರಿ. ಕನ್ನಡ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ, ಅದಕ್ಕಿಂತ ಮೊದಲು ಟೀಚರ್ ಆಗಿ, ಈ ಥರದಲ್ಲೆಲ್ಲ. ಈಗ ಎಕ್ಸಾಕ್ಟ್ಲಿ ಇದು ಆ್ಯಕ್ಟಿವ್ ಪೊಲಿಟಿಕ್ಸ್ ಅಂತ ಹೇಳಲಿಕ್ಕಾಗದಿದ್ರು ಬಹಳ ಆ್ಯಕ್ಟಿವ್ ಪೊಲಿಟಿಷಿಯನ್ಗಳ ಜೊತೆ ಇರುವ ಅಕಾಡೆಮಿಷಿಯನ್ ಆಗಿದ್ದೀರಿ ನೀವು. ಈ ಅನುಭವದ ಬಗ್ಗೆ ನಮ್ಮ ಹತ್ರ ಏನಾದರೂ ಹಂಚ್ಕೊಳ್ಲಿಕ್ಕಾಗುವಂಥದ್ದು ಇದ್ದರೆ ಹೇಳಿದ್ರು. ಒಳ್ಳೆ
ಮೊದಲು ರಾಜಕಾರಣ ಇದೆಯಲ್ಲ, ರಾಜಕಾರಣ ನಮ್ಮ ರಾಜಕಾರಣ ಬಹಳ ಒಳ್ಳೆ ರಾಜಕಾರಣ ಅಲ್ಲ ಇದು. ನನಗೆ ಬೇಕಾಯಿತು ಅಂತ ಹೇಳಿತಂದರೆ ನನಗೆ ಅನುಕೂಲವಾಗುವಂಥ ಮೌಲ್ಯಗಳನ್ನು ಸೃಷ್ಟಿ ಮಾಡಿ ಚಲಾವಣೆ ಹೇಳಿ ಬಿಟ್ಬಿಡ್ಬೋದು ನಾನು. ಅದು ಅಪಾಯಕಾರಿ ನೋಡಿ. ಇವತ್ತು ನಾನು ಯಾವ ಒಂದು ಮಾತನ್ನು ಹೇಳಿದರೆ ಆ ಮಾತು ವಿರುದ್ಧವಾಗಿ ಹೇಳುವಂಥ ಮತ್ತು ನಿಮ್ಮನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಒಂದು ಜಾಣತನವನ್ನು ನಾನು ಬೆಳೆಸ್ಕೊಂಡು ಬಿಟ್ಟೆ ಅಂತ ಹೇಳಿತಂದರೆ ಬಚಾವ್ ಆಗ್ಬೋದು. ಇಂಥಲ್ಲಿ ಈ ಈ ಇಂಥ ರಾಜಕಾರಣ ಕ್ರಿಯೇಟಿವ್ ಅಲ್ಲ ಇದು. ನಿರ್ಲಿಪ್ತವಾಗಿರಲಿಕ್ಕೆ ಇಷ್ಟಪಡ್ತೀರಿ ನೀವು. ಆವಾಗ ಯಾವಾಗ ಎಂಟ್ರಿ ಆಗಲಿಕ್ಕೆ ಇಷ್ಟ ಅಂತ ಹೇಳಿತಂದರೆ ಕ್ರಿಯೇಟಿವ್ ಆಗಿರಬೇಕು, ಅದು ಕ್ರಿಯೇಟಿವ್ ಆಗಿರಬೇಕು. ಕ್ರಿಯೇಟಿವಿಟಿ ಯಾವಾಗಲೂ ಭಾಳ ಪರಿಶುದ್ಧವಾಗಿರ್ತದೆ ನೋಡಿ, ಪರಿಶುದ್ಧವಾಗಿರ್ತದೆ. ಆ್ಯಂಡ್ ಒಂದು ಚಾಲೆಂಜ್, ಅದು ಚಾಲೆಂಜ್ ಎಂಥದ್ದು. ಈಗ ಒಬ್ಬ ಈ ಬೇಂದ್ರೆಯವ್ರ ಜಾತ್ರೆ ನಾಟಕ ಇದೆಯಲ್ಲ, ಅದರಲ್ಲಿ ರಾಜ ಹೇಳ್ತಾನೆ ಇದು ಬಂದಿದೆ, ಏನು ಕಾಲ್ರ ಬಂದಿದೆ ಅಂತ. ಕಾಲ್ರ ಇದೆ, ಯಾಕಿದೆ ಅಂತೇಳಿ ರಾಜ ನಾನು ಹೇಳ್ತೀನಿ ಅದಕ್ಕೆ ಅಂತ. ಕಾಲ್ರ ಇಲ್ಲ ಯಾಕೆ ಅಂತಂದರೆ ಕಾಲ್ರ ನಾನು ರಾಜ ಹೇಳ್ತೀನಿ ಆದ್ದರಿಂದ, ಅಂದರೆ ಇದೆ ಅಥವಾ ಇಲ್ಲ ಅನ್ನೋದನ್ನು ನಾನು ಸೃಷ್ಟಿ ಮಾಡಬಲ್ಲೆ ಅಂತ. ಇದು ಕ್ರಿಯೇಟಿವ್ ಅಲ್ಲ ರೀ. ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಇಂಥವೆಲ್ಲ ಕಾನ್ಸೆಪ್ಟ್ ಕೊಟ್ಟರು, ಸೃಷ್ಟಿ ಮಾಡಿದರು ನೋಡಿ, ಇದು ಕ್ರಿಯೇಟಿವಿಟಿ. ಪೊಲಿಟಿಷಿಯನ್ನ ಕ್ರಿಯೇಟಿವಿಟಿ ಇದು. ಹಿಂಗಿದ್ರೆ ಅದ್ರ ಜೋಡಿ ಆಟ ಆಡು ಚಂದಪ್ಪ. ಇದು ಸ್ವಾರ್ಥಕ್ಕಾಗಿ ಏನೇನೋ ಪೊಲಿಟಿಷ್ ನೀವು ವ್ಯಾಲ್ಯೂಗಳನ್ನು ಮೌಲ್ಯಾಧಾರಿತ ಅನ್ನೋದು, ಆಮೇಲೆ ಮಾರನೇ ದಿವಸ ಯಾರು ಮೌಲ್ಯಗಳನ್ನು ಮೀರುವುದಿಲ್ಲ ಅನ್ನೋದು, ಮೌಲ್ಯಗಳನ್ನು ಮೀರಿದವರು ಯಾರು, ಇದಲ್ಲ ಇದು. ಇದು ಕ್ರಿಯೇಟಿವಿಟಿ ಅಲ್ಲ, ಇಂಥಲ್ಲಿ ಆಟ ಆಡೋದು ಚಂದ ಅಲ್ಲ.
ಈಗ ತಾವು ವಿಧಾನಸಭೆ ವಿಧಾನಮಂಡಲದ ಮೇಲ್ಮನೆ ಸದಸ್ಯರಾಗಿದ್ದೀರಿ, ಈ ಅನುಭವಗಳ ಹಿನ್ನೆಲೆಯಲ್ಲಿ ಈ ನಿಮ್ಮ ಮೌಲ್ಯಗಳು ಹೇಗೆ ಅನ್ನಿಸ್ತಾವೆ ನಿಮಗೆ?
ಇಲ್ಲಿ ಏನು ಅಂಥದ್ದೇನು ಅನ್ನಿಸ್ತಾ ಇಲ್ಲ ನನಗೆ. ನಾನು ಒಟ್ಟಾರೆ ನಮ್ಮ ಪೊಲಿಟಿಕ್ಸದ್ದು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ಥಾಮಸ್ ಮನ್ ಹೇಳಿಬಿಟ್ಟ ನೋಡಿ, ನಮ್ಮ 20ನೇ ಶತಮಾನದ ಮನುಷ್ಯನ ದೈವ ರಾಜಕಾರಣದ ಮೂಲಕವೇ ಪ್ರತ್ಯಕ್ಷವಾಗಬೇಕು, ಇನ್ನು ಬೇರೆ ಇಲ್ಲ ಅಂತ. ಪ್ರಜಾಪ್ರಭುತ್ವದ ಮಜಾನೇ ಅದು. ಬಟ್ ನಮ್ಮ ದೈವ ಪ್ರತ್ಯಕ್ಷ ಆಗ್ತಾ ಇಲ್ಲ ಇಲ್ಲಿ, ನಮ್ಮ ಒಳಗಿನ ರಾಕ್ಷಸ ಪ್ರತ್ಯಕ್ಷ ಆಗ್ತಿದ್ದಾನೆ. ಅಂದರೆ ಇದು ನಾವು ಆಡೋ ಆಟ ಅಲ್ಲ ಅಂತ ಹೇಳಿದ ಅರ್ಥ ಆಯ್ತಲ್ಲ. ಆಡೋ ಆಟ ಯಾವಾಗ ತಿಳಿತಂದರೆ ಅದು ದೈವ ಪ್ರತ್ಯಕ್ಷ ಆಗಬೇಕು. ದೈವ ಪ್ರತ್ಯಕ್ಷ ಆದಾಗ ನೋಡಿ, ರಾಮಾಯಣದಲ್ಲಿ ಎಂಥೆಂಥ ಮೌಲ್ಯಗಳನ್ನು ಎಂಥೆಂಥ ಮೌಲ್ಯಗಳ ಮಧ್ಯದಲ್ಲಿ ತಿಕ್ಕಾಟ ನಡೀತು ನೋಡಿ. ಏನೋ ನಾವು ರಾವಣ ರಾಮ ಅಂತೀವಿ, ಅಥವಾ ಮಹಾಭಾರತವೇ ಇದೆಯಲ್ಲ, ಮಹಾಭಾರತದ ಕಾಲದಲ್ಲೇನೇ ಒಂದು ಎಷ್ಟು ಮೌಲ್ಯಗಳ ತಾಕಲಾಟ ಇತ್ತು. ತಾಕಲಾಟ ಇದ್ದಾಗ ಈಗಲೂ ಕೂಡ ನಾವು ಕೆಟ್ಟದಾಗಿ ಬೆಲೆ ಕಟ್ತೀವಿ, ಅದನ್ನು ಬೆಲೆ ಕಟ್ಟಿ ಇದು ತಪ್ಪು ಇದು ಸರಿ ಅಂತೇಳಿ ಹೇಳ್ತೀವಿ ನಾವು ಅಲ್ವೇ. ಅದು ಆ ರೀತಿಯ ಗೇಮ್ ಇದ್ದರೆ ಮಜಾ, ಇಲ್ಲಿ ಹೋದ್ರೆ ಅದ್ರ ಮಜಾ ಸಿಕ್ಕೋದಿಲ್ಲ ಅಂತ ಹೇಳಿದೆ ನಾನು.
ನಿಮ್ಮ ಸಮಕಾಲೀನ ಬರಹಗಾರ ಎಲ್ಲರಿಗಿಂತ ಭಿನ್ನವಾದ ಅಭಿವ್ಯಕ್ತಿ ಮಾರ್ಗವನ್ನು ತಾವು ಆರಿಸ್ಕೊಂಡ್ರಿ. ನಿಮ್ಮ ಎಲ್ಲ ಬಗೆಯ ಬರಹಗಳಲ್ಲೂ ಒಂದು ಫೋಕ್ ವಿಸ್ಡಮ್ ಅಥವಾ ಜಾನಪದ ಜ್ಞಾನ ಅನ್ನೋದ ಛಾಪ್ ಕಾಣಿಸ್ತದೆ. ಇದು ತಮ್ಮ ಪ್ರಜ್ಞಾಪೂರ್ವಕವಾದ ಆಯ್ಕೆಯಾಗಿತ್ತೋ ಅಥವಾ ತಮ್ಮ ಕಾವ್ಯದ ಹಾದಿಯಲ್ಲಿ ಅದರಷ್ಟೇ ಕದೇ ರೂಪುಗೊಳ್ತೋ ಅನ್ನೋ ಕುತೂಹಲ ನಮಗಿದೆ.
ಒಂದು ಮೊದಲು ಅದು ಅದರಷ್ಟಕ್ಕೆ ಅದೇ ರೂಪುಗೊಂಡದ್ದು. ಆಮೇಲೆ ಇವ್ರನ್ನೆಲ್ಲ ನೋಡಿದ ಮೇಲೆ ಇದರ ವ್ಯರ್ಥತೆಯನ್ನು ಅಥವಾ ಇದು ವ್ಯರ್ಥ, ಇದು ಸರಿಯಾದ್ದಲ್ಲ ಅಂಥೇಳಿ ನನಗೆ ಯಾವಾಗ ಅನ್ನಿಸ್ತೋ ಬಹಳ ಪ್ರಜ್ಞಾಪೂರ್ವಕ ಅದನ್ನು ಬೆಳೆಸ್ಕೊಳ್ತಾ ಬಂದೆ ನಾನು. ಆಮೇಲೆ ಬರ್ತಾ ಬರ್ತಾ ನನಗೆ ಅದನ್ನು ಅಧ್ಯಯನ ಮಾಡ್ತಾ ಹೋದ ಹಾಗೆ ಅದರಲ್ಲಿರುವಂಥ ವರ್ಲ್ಡ್ ವ್ಯೂ, ಒಂದು ಒಂದು ದರ್ಶನ ಆಗಲಿ ಅಥವಾ ಬರಿಬೇಕಾದ್ರೆ ಒಂದು ಜವಾಬ್ದಾರಿ ಆಗಲಿ, ಇದು ಈ ಜನಗಳಲ್ಲಿ ಇಲ್ಲ ಅಂತ ಅನ್ನಿಸ್ತು. ಆವಾಗ ಭಾಳ ಪ್ರಜ್ಞಾಪೂರ್ವಕವಾಗಿ ಇದನ್ನು ಹೇಗೆ ನಮ್ಮ ವಚನಕಾರರು ಬರವಣಿಗೆಯನ್ನಾಗಲಿ ಅಥವಾ ಸಾಹಿತ್ಯ ರಚನೆಯನ್ನಾಗಲಿ ಒಂದು ಅತ್ಯಂತ ಜವಾಬ್ದಾರಿಯ ಒಂದು ಕರ್ತವ್ಯ ಅಂತ ತಿಳ್ಕೊಂಡಿದ್ದರು. ಆ ಬಗೆಯ ಭಾವನೆಯನ್ನು ನಾನು ತಳಿತಾ ಹೋದೆ. ಜನ ಬದುಕಬೇಕೆಂದು ಬರಿಬೇಕು ಅಂತ ಅನ್ನೋದು, ಲಘುವಾದ್ದನ್ನು ಬರಿಬಾರ್ದು ಅಂತ ಅನ್ನೋದು, ಆಮೇಲೆ ಅಕ್ಷರಗಳನ್ನು ಅದು ಮಂತ್ರ ಲಘುವಾಗಿ ಅದನ್ನು ಬಳಸಬಾರ್ದು ಅಂತ ಅನ್ನೋದು, ಇವನ್ನೆಲ್ಲ ಅಲ್ಲಿಂದ ಕಲಿತೆ ನಾನು. ಆಮೇಲೆ ಅದರ ವಿಷನ್ ಇದೆಯಲ್ಲ, ಆ ದಾರ್ಶನಿಕತೆ ನಮ್ಮ ನವ್ಯರಲ್ಲಾಗಲಿ ಅಥವಾ ನಮ್ಮ ಇವರಲ್ಲಾಗಲಿ ಈ ಹಿಂದಿನ ನಮ್ಮ ಕವಿಗಳಲ್ಲಾಗಲಿ ಕಂಡು ಬರೋದಿಲ್ಲ. ಯಾಕಂತಂದರೆ ನಮ್ಮಲ್ಲಿ ಎರಡು ಇದೆ ಇವರೇ, ನಾವು ಗಮನಿಸಲೇಬೇಕಾದದ್ದು ಏನು ಅಂತಂದರೆ, ಒಂದು ಪಶ್ಚಿಮದ ತಿಳುವಳಿಕೆಯಿಂದ ನಾವು ಭಾಳ ಪ್ರಭಾವಿತರಾಗಿದ್ದೇವೆ. ಪಶ್ಚಿಮದ ತಿಳುವಳಿಕೆ ಎಲ್ಲ ಎಂಥದ್ದು ಅಂತೇಳಿತಂದರೆ, ಒಂದು ತಾನು ನಾರ್ಸಿಸಸ್ ಆ್ಯಟಿಟ್ಯೂಡ್ನಿಂದ ಪ್ರಭಾವಿತವಾದದ್ದು. ಅದಿರೋದು ಎಂಥದ್ದು ಅಂತಂದರೆ, ಆರ್ಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಫ್ ಅನ್ನೋ ಥರ. ರಿಫ್ಲೆಕ್ಷನ್ ಆಫ್ ಲೈಫ್ ಅಂತೇಳಿತ್ತಂದರೆ ಕ್ಯಾಮ್ರಾ ಕಣ್ಣಿಗೆ ಏನು ಸಿಗ್ತದೆ, ಅದು ಕ್ಯಾಮ್ರಾ ಕಣ್ಣಿಗೆ ಸಿಕ್ಕದೇ ಇರುವಂಥದ್ದು ಬಹಳಷ್ಟು ಇದೆ ಅಂಥೇಳಿ ನಿಮಗೆ ನಂಬಿಕೆ ಬಂದರೆ, ಆರ್ಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಫ್ ಅನ್ನೋದು ನಿಮಗೆ ಸಾಲೋದಿಲ್ಲ. ನಿಮಗೆ ಯಾವಾಗ ಅದು ಸಾಲೋದಿಲ್ವೋ ಅದನ್ನು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಲಿಟ್ರೇಚರ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಫ್ ಅಂತ ಅನ್ನೋದಾದರೆ, ರಾಮಾಯಣ ಮಹಾಭಾರತಗಳನ್ನು ನಾವು ಎಂದಾದರೂ ಅದನ್ನು ಆ ಮಾತಿನಿಂದ ತಿಳಿದುಕೊಳ್ಳಿಕ್ಕಾಗತ್ತಾ? ಆಗೋದಿಲ್ಲ. ಆದ್ದರಿಂದ ಇದು ತಪ್ಪು ಅನ್ನುವಂಥದ್ದು ಒಂದನೇದ್ದು. ಕಲೆ ಜೀವನದ ಪ್ರತಿಬಿಂಬ ಅಂತೇಳಿ ನಿಮಗೆ ಯಾವಾಗ ಅನ್ನಿಸ್ತದೆ ಅಂತ ಹೇಳಿತಂದರೆ, ನಾನು ಎಲ್ಲವನ್ನೂ ನೋಡಬಲ್ಲೆ, ಅದನ್ನು ಎಲ್ಲವನ್ನೂ ಪ್ರತಿಬಿಂಬಿಸಬಲ್ಲೆ ಅನ್ನುವಂಥ ಅಹಂಕಾರ ಸೊಕ್ಕು ಇರ್ತದೆ ನಿಮಗೆ ಆ ಸೊಕ್ಕಿನಿಂದ. ಅದಕ್ಕೆ ಅಲ್ಲಿ ಯಾವ ಇಮೋಷನ್ ಮುಖ್ಯ ಅಂತ ಹೇಳಿತಂದರೆ, ವ್ಯಕ್ತಿತ್ವದ ಬಗೆಗೆ ನಾರ್ಸಿಸ್ಟಿಕ್ ಆ್ಯಟಿಟ್ಯೂಡ್ ಇದೆಯಲ್ಲ ಅದು ಇರ್ತದೆ, ಅದು ಸೊಕ್ಕದು. ನಮ್ಮಲ್ಲಿ ಏನು ಹೇಳ್ತಾರೆ, ನೀನು ಕನ್ನಡಿ ನೋಡಿಕೊಂಡ್ರೆ ಒಬ್ಬನೇ ಕಾಣಿಸ್ತೀಯ, ಭಾಳ ಸುಂದರವಾಗಿ ಕಾಣಿಸ್ತೀಯ, ಹೊಂಡದಲ್ಲಿ ನೋಡ್ಕೊ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೋಬೇಡ, ಹೊಂಡದಾಗ ನೋಡಿಕೊಂಡ್ರೆ ದಂಡ ಇರ್ತದೆ, ಗಿಡ ಮರ ಇರ್ತವೆ, ಮೇಲೆ ಆಕಾಶ, ಹಕ್ಕಿ, ಸೂರ್ಯ, ಚಂದ್ರ, ಸು ಗಿಡ ಬಳ್ಳಿ ಇವೆಲ್ಲ ಇರ್ತವೆ. ಅಂದರೆ ನಿನ್ನ ಬಳಗದ ಜೊತೆಗೆ ನೀನು ಮೂಡಿರ್ತೀಯ, ಕನ್ನಡಿ ನೋಡಿಕೊಂಡ್ರೆ ಒಬ್ಬನೇ ಇರ್ತೀಯ, ಇದಲ್ಲ ಅಂತ. ಈ ತಿಳುವಳಿಕೆ ಇದೆಯಲ್ಲ, ಈ ತಿಳುವಳಿಕೆಯಿಂದ ನಿಮ್ಮ ಬರಹ ಶುರುವಾಗಬೇಕು, ಅಂದರೆ ಆ ಜವಾಬ್ದಾರಿ ಇರ್ತದೆ. ಹೀಗಾಗಿ ನಾನು ಭಿನ್ನ, ಆಮೇಲೆ ನನ್ನನ್ನು ಇವರು ಭಾಳ ಕೂಡ ನಮ್ಮ ಇವರು ವಿಮರ್ಶಕರಿಗೆ ಸುಲಭವಾದಂಥದ್ದನ್ನು ನಾವು ಕೊಡೋದಿಲ್ಲ, ಅಥವಾ ವಿಮರ್ಶೆ ನನ್ನನ್ನು ಹೇಗೆ ವಿಮರ್ಶೆ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಳ್ತಾನೆ ಲಿಟ್ರೇಚರ್ ಮಾಡೋದೆಲ್ಲ ನನಗೆ ಆಗೋದಿಲ್ಲ. ನಾನು ಡಿಫ್ರೆಂಟ್ ಅಂತ ಗೊತ್ತಿದೆ, ಮತ್ತು ನನ್ನನ್ನು ಭಾಳ ಕಡಿಮೆಯಾಗಿ ಇವರು ಗ್ರಹಿಸ್ತಾರೆ ಅನ್ನೋದು ಕೂಡ ನನಗೆ ಮೊದಲಿನಿಂದ ಗೊತ್ತಿದೆ. ಅದಕ್ಕೆ ನನಗೇನು ದುಃಖ ಇಲ್ಲಪ್ಪ.
ನಿಮ್ಮದೇ ಹಾದಿಯಲ್ಲಿ ಬೇರೆ ಕೆಲವು ಲೇಖಕರು ಕೂಡ ಕನ್ನಡದಲ್ಲಿ ಬರೆದ್ರು, ಅಂದರೆ ಜಾನಪದದ ಪ್ರಭಾವವನ್ನು ಭಾಳ ದಟ್ಟವಾಗಿ ಇಟ್ಕೊಂಡು ಕೆಲವರು ಬರೆದ್ರು, ಆದರೆ ಅವರು ತುಂಬ ಇಂಟಲೆಕ್ಚುವಲ್ ಆಗ್ತಾ ಹೋದರು. ನೀವು ಅದಕ್ಕೆ ಭಿನ್ನವಾಗಿ ಹೆಚ್ಚು ಜನರ ಹತ್ರ ತಲುಪ್ತಾ ಹೋದ್ರಿ, ಅಥವಾ ಹೆಚ್ಚು ಜನಭಾಷೆಯಲ್ಲಿ ಬರಿತಾ ಹೋದ್ರಿ. ಇದು ನೀವು ಪ್ರಜ್ಞಾಪೂರ್ವಕ ಆಯ್ಕೆ ಅಂತ ಹೇಳಿದ್ರಿ, ಆದರೆ ಕಾವ್ಯದ ಮಟ್ಟಿಗೆ ಬಂದರೆ ಇಷ್ಟೊಂದು ಪ್ರಜ್ಞಾಪೂರ್ವಕವಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ?
ಪ್ರಜ್ಞಾ ಅಂತ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ, ನಾನು ಈ ಅರ್ಥದಲ್ಲಿ ಹೇಳಿದೆ. ಯಾಕಂತಂದರೆ ನಿಮ್ಮ ಕಾವ್ಯಕ್ಕೆ ಪ್ರಮಾಣ ಯಾವುದು ಅನ್ನೋದನ್ನು ಮೊದಲು ನೀವು ತೀರ್ಮಾನ ಮಾಡಬೇಕು. ಕಾವ್ಯಕ್ಕೆ ಪ್ರಮಾಣ ಯಾವುದು ಅಂತಂದ್ರೆ ಅನುಭವವೇ ಪ್ರಮಾಣವೇ ಹೊರತು ಬೌದ್ಧಿಕತೆ ಅಲ್ಲ. ಬೌದ್ಧಿಕತೆಗೆ ಅರ್ಥಗಳಿರ್ತಾವೆ, ಅನುಭವ ಇರೋದಿಲ್ಲ. ಅರ್ಥ ಇರುವಲ್ಲಿ ಅನುಭವ ಇರೋದಿಲ್ಲ. ನೀವು ಅನುಭವ ಅಂತೇಳಿ ಒಂದು ಸಲ ತಿಳ್ಕೊಂಡ್ರಿ ಅಂತ ಹೇಳಿತಂದರೆ, ನೀವು ಉಪಯೋಗಿಸುವಂಥ ಶಬ್ದ ಇದ್ದದ್ದು ಬಹಳ ವಿಚಿತ್ರ ಬೇರೆ ಆಗ್ತದೆ.
ನಿಮ್ಮ ಈ ಮನೋಭಾವಕ್ಕೆ ನಿಮ್ಮ ಬಾಲ್ಯದ ಅನುಭವಗಳು ಕಾರಣ ಆಗಿದ್ದಾವೆ ಅಂತ ಅನ್ನಿಸ್ತವೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
ಇದ್ದಿರ್ಬೋದಪ್ಪ, ಆದರೆ ನನ್ನ ಬಾಲ್ಯ ಭಾಳ ಬಣ್ಣಗಳಲ್ಲೇ ಬೆಳೆದು ಬಂದಿರುವಂಥವ್ರು ನಾನು. ಬಯಲಾಟದ ಬಣ್ಣಗಳು, ನಮ್ಮ ಹೋಳಿ ಹುಣ್ಣಿ ಕಾಮಣ್ಣನ ಬಣ್ಣಗಳು, ಆಮೇಲೆ ಯಕ್ಷಗಾನದ ಬಣ್ಣಗಳು, ಇಂಥ ಬಣ್ಣಗಳಲ್ಲೇ ಬೆಳೆದು ಬಂದವರಾದದ್ರಿಂದ. ಮತ್ತು ನಮ್ಮ ಹಳ್ಳಿಗಳಲ್ಲಿ ಸ್ಮೃತಿಗಳಿವೆ ನೋಡಿ, ಸ್ಮೃತಿಗಳೇ ಕಾವ್ಯಕ್ಕೆ ಸ್ಮೃತಿ ಬೇಕ್ರಿ, ನೆನಪುಗಳು ಬೇಕು. ನೆನಪುಗಳಿಲ್ಲದೆ ಹೋದರೆ ನಿಮ್ಮ ಕಾವ್ಯ ಬರೀ ಪಾತಳಿ ಮೇಲೆ ನಿಲ್ತದೆ. ನಮಗಾದರೆ ವಚನಕಾರರ ನೆನಪುಗಳಿವೆ, ಆಮೇಲೆ ನಮ್ಮ ಅಸಂಖ್ಯಾತವಾದ ಪುರಾಣಗಳ ನೆನಪಿದೆ, ಆಮೇಲೆ ಜಾನಪದದ ನೆನಪಿದೆ. ಇವೆಲ್ಲ ನೆನಪುಗಳ ಮೂಲಕ ನಾನು ಬರೆಯೋದ್ರಿಂದ ಬಹುಶಃ ನಾನು ಎಲ್ರಿಗಿಂತ ಭಿನ್ನವಾಗಿರ್ಬೋದು. ಬಹುಶಃ ಅವರು ಇಷ್ಟೆಲ್ಲ ಈ ಸ್ಮೃತಿಗಳ ಬಗೆಗೆ ಅವರಿಗೆ ನೆನಪುಗಳ ಬಗೆಗೆ ಅವರಿಗೆ ಅಷ್ಟೊಂದು ಸರಿಯಾದಂಥ ಭಾವನೆ, ಆಳವಾದ ಭಾವನೆ ಇಲ್ಲದೇ ಇರೋದರಿಂದ ಹೀಗಾಗಿರ್ಬೋದು.
ತಮಗೆ ಕಾವ್ಯ ಇದರಲ್ಲಿ ಕಾವ್ಯ ಮತ್ತು ನಾಟಕ ತಮಗೆ ತುಂಬ ಇಷ್ಟ ಅನಿಸುತ್ತೆ, ಯಾಕಂದರೆ ತಮ್ಮ ಕೃತಿಗಳೇ ಅವನ್ನು ಹೇಳ್ತಾ ಇದ್ದಾವೆ. ಯಾಕೆ ಈ ಎರಡು ನಿಮ್ಮ ಅಭಿವ್ಯಕ್ತಿ ಮಾರ್ಗವಾಗಿ ಭಾಳ ಹೆಚ್ಚಿಗೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಕಾದಂಬರಿನೂ ಬರೆದಿದ್ದೀರಿ ತಾವು, ಆದರೂ ಕಾವ್ಯ ಮತ್ತು ನಾಟಕಕ್ಕೆ ಹೆಚ್ಚು ಒತ್ತು ಕೊಟ್ಟಾಗಿದೆಯಲ್ಲ?
ನಾನು ಮುಖ್ಯತಃ ಮೂಲತಃ ಕವಿ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಕಾವ್ಯ ಮತ್ತು ನಾಟಕ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇವು. ಆದ್ದರಿಂದ ನಮ್ಮ ಹಿರಿಯರಂತೂ ಹೇಳ್ತಿದ್ರಲ್ಲ, ಕಾವ್ಯೇಶು ನಾಟಕಂ ರಮ್ಯಂ ಅಂತ. ಸೊ ಆ ಪಂಥದವನು ನಾನು, ಆದ್ದರಿಂದ ನನಗೆ ಅವೆರಡುದ್ರ ಮಧ್ಯದಲ್ಲಿ ಭೇದ ಕಾಣಿಸೋದಿಲ್ಲ ಇವರೇ. ಮತ್ತು ಇನ್ನೊಂದು ಏನಂತಂದರೆ, ಸಾಹಿತ್ಯಿಕ ಚಟುವಟಿಕೆಯಾಗಲಿ ಸಾಹಿತ್ಯೇತರ ಚಟುವಟಿಕೆಯಾಗಲಿ ಅದೇ ಬೇರೆ ಇದೇ ಬೇರೆ, ಅದೊಂದು ಕಂಪಾರ್ಟ್ಮೆಂಟು ಇದೊಂದು ಕಂಪಾರ್ಟ್ಮೆಂಟು ಅಂತ ಅಲ್ಲ. ಎಲ್ಲ ಸಮಗ್ರತೆಯ ಒಂದು ಅಭಿವ್ಯಕ್ತಿಯಾಗಬೇಕೇ ಹೊರತು ನಾನು ನನ್ನ ಕಾವ್ಯವನ್ನು ನಾಟಕವಾಗಿ, ನನ್ನ ನಾಟಕವನ್ನು ಕಾವ್ಯವಾಗಿ ಓದಬೇಕು ಅಂತಲೇ ನನಗಿಷ್ಟ. ಮತ್ತು ಯಾರಾದರೂ ನನ್ನನ್ನು ಅಧ್ಯಯನ ಮಾಡೋದಾದರೆ ಅವೆರಡನ್ನು ಬೇರ್ಪಡಿಸಬಾರ್ದು ಅಂತಲೇ ನನಗಿಷ್ಟ. ಆಮೇಲೆ ಕಾದಂಬರಿಯನ್ನು ಕೂಡ ನಾನು ಆ ಅರ್ಥದಲ್ಲೇ ಬರೀತೇನೆ. ಹೀಗಾಗಿ ಯಾವುದು ಭಿನ್ನ ಅಲ್ಲ ಅಂತ ಅನಿಸ್ತದೆ ನನಗೆ. ಇನ್ಫ್ಯಾಕ್ಟ್ ನೀವು ನನ್ನ ಹೇಳ್ತೇನೆ ಕೇಳಿ ಸರಿಯಾಗಿ ತಿಳಿಬೇಕಾದ್ರೆ ಹಂಪಿ ಯೂನಿವರ್ಸಿಟಿಯ ಅದನ್ನು ನೋಡಬೇಕು ಅಂತೇಳಿ ನಾನು ಕೇಳ್ಕೊಳ್ಬೇಕು ಅಂತ ಆಸೆ. ನೀವೇನು ಮಾಡ್ತೀರೋ ಗೊತ್ತಿಲ್ಲ ನನಗೆ, ಆದರೆ ಏನು ಕನಸುಗಳಿತ್ತು ಅದನ್ನು ಯೂನಿವರ್ಸಿಟಿ ಕಟ್ಟೋದಕ್ಕೆ, ಅಥವಾ ಯಾಕೆ ಕನಸು ಕಂಡೆ ಅದನ್ನು, ಅಥವಾ ನಾವು ಏನನ್ನು ಕನಸಿಸಿದ್ದೀವಿ? ಈ ಶಿವಾಪುರ ಬರಬೇಕು ಅಂದರೆ ಇಲ್ಲೆಲ್ಲಿ ಬರ್ತದೆ? ಈ ಒಂದು ಶಿವಾಪುರ ಕಟ್ಟಲಿಕ್ಕೆ ಹೋಗಿ ಅದನ್ನು ಕಟ್ಟಿದ್ದು ಅಂತೇಳಿ ಹೇಳ್ತೇನೆ ನಾನು. ಹೀಗಾದ್ರಿಂದ ನಾನು ಯಾವುದು ಕಂಪಾರ್ಟ್ಮೆಂಟ್ ಮಾಡಿ ನೋಡಿದವನಲ್ಲ ನಾನು.
ಕನ್ನಡ ಯೂನಿವರ್ಸಿಟಿಯ ನೆಲದ ಮರೆ ನಿಧಾನದಲ್ಲಿ ತಮ್ಮ ಕನಸುಗಳನ್ನು ತಾವು ಹಂಚಿಕೊಂಡಿದ್ದೀರಿ. ಆ ಕನಸುಗಳು ಈಗ ಕನ್ನಡ ಯೂನಿವರ್ಸಿಟಿ ಈಗಿನ ಸ್ವರೂಪದಲ್ಲಿ ಸಾಕಾರಗೊಂಡಿದ್ದಾವೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ?
ಅದು ಏನಾಗ್ತದೆ ಅಂತ ಹೇಳಿತ್ತಂದ್ರೆ, ಒಂದು ಯೂನಿವರ್ಸಿಟಿ ಒಂದು ಭಾಷೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳಿತ್ತಂದರೆ ಒಂದು ಕ್ರಮಾಂಕವಾದಂಥ ಬೆಳವಣಿಗೆ ಇರಬೇಕು. ನಾವೇನೋ ಒಂದು ದರ್ಶನವನ್ನು ಕಾಣ್ತೀವಿ, ಈ ವಿಶ್ವವಿದ್ಯಾಲಯದ ಕೆಲಸ ಏನು ಅಂತ, ವಿಶ್ವವಿದ್ಯಾಲಯದ ಕೆಲಸ ಏನು, ಇದು ಕನ್ನಡಿಗರ ಬೌದ್ಧಿಕ ಹಸಿವನ್ನೆಲ್ಲ ತಣಿಸಬೇಕು, ಬೌದ್ಧಿಕ ಬೆಳವಣಿಗೆಯನ್ನು ಮಾಡೋದಕ್ಕೆ ಸಮರ್ಥವಾಗಬೇಕು ಅಂಥೇಳಿ ನಾವು ಅದಕ್ಕೆ ಒಂದು ಇದನ್ನು ಹಾಕ್ತೇವೆ, ನಾವು ಒಂದು ಚೌಕಟ್ಟನ್ನು ಹಾಕಿದ್ದೀವಿ ಅಂತ ಹೇಳಿತ್ತಂದರೆ, ಆ ಚೌಕಟ್ಟಿನಲ್ಲೇ ಆ ಚೌಕಟ್ಟು ತುಂಬಿದ ಮೇಲೆ ಆ ಚೌಕಟ್ಟನ್ನೇ ವಿಸ್ತರಿಸ್ತಾ ಹೋಗಬೇಕು ಅಂದರೆ ಅದು ಭಾಷೆಗೆ ಉಪಯೋಗ ಆಗ್ತದೆ. ಅದನ್ನು ಬಿಟ್ಟುಬಿಟ್ಟು ನೀವು ಬರೇ ಒಂದು ಅಲ್ಲಿ ಬಂದು ಒಂದು ಇದನ್ನು ಮಾಡೋದೇನು, ಕಾಲಹರಣ ಮಾಡೋದೇ ಒಂದು ಒಂದು ಇದು ಅಂತ ಹೇಳುತ್ತೆ ಅನ್ನೋದಾದರೆ ಅದರಿಂದ ಏನಾಗೋದಿಲ್ಲ ಇವರೇ. ಬಹುಶಃ ನನಗನ್ನಿಸ್ತದೆ ಮತ್ತೆ ಯಾರೋ ಬರ್ತಾರೆ, ಬಂದು ಅದನ್ನು ವಿಸ್ತರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಹೊಸ ಕಾಲದ ಕಾವ್ಯವನ್ನು ತಾವು ಓದ್ತಿರ್ತೀರಿ ಅಂದ್ಕೊಂಡಿದ್ದೀನಿ. ವರ್ತಮಾನದ ಕವಿಗಳಲ್ಲಿ ತುಂಬ ಭರವಸೆ ಹುಟ್ಟಿಸುವಂಥವ್ರು ಯಾರಿದ್ದಾರೆ ಅಂತ ತಮಗನ್ಸುತ್ತೆ?
ನನಗೆ ಎಲ್ಲ ನೆನಪುಗಳ ಜೊತೆಗೆ ಬರೀತಕ್ಕಂಥ ಒಬ್ಬನೇ ಕವಿ ಅಂತ ಹೇಳಿತ್ತಂದರೆ ಶಿವಪ್ರಕಾಶ್, ಮಳೆಯ ಮಂಟಪ ಅಂತ ಬರೆದಿದ್ದಾನೆ. ಎಷ್ಟು ಚೆನ್ನಾಗಿದೆ ಆ ಪದ್ಯಗಳು ಅಂತ ಹೇಳಿತ್ತಂದರೆ, ಎಲ್ಲ ಪದ್ಯಗಳನ್ನು ಇಷ್ಟಪಟ್ಟೆ ಅಂತಲ್ಲ, ಬಟ್ ಒಬ್ಬ ಕವಿ ಆದರೂ ತನ್ನೆಲ್ಲ ಸ್ಮೃತಿಗಳ ಜೊತೆಗೆ ತನ್ನೆಲ್ಲ ನೆನಪುಗಳ ಜೊತೆಗೆ ಕಾವ್ಯವನ್ನು ರಚನೆ ಮಾಡುವಂಥವನು ಇದಾನಲ್ಲ ಅಂಥೇಳಿ ಸಂತೋಷವಾಗ್ತದೆ. ಉಳಿದ ಕವಿಗಳಲ್ಲಿ ಏನಾಗ್ತದೆ, ಶಬ್ದದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ದೃಶ್ಯಮಯತೆಯಲ್ಲಿ ನಂಬಿಕೆ ಬಂದುಬಿಟ್ಟಿದೆ. ನಿಮಗೆ ದೃಶ್ಯಮಯತೆಯಲ್ಲಿ ನಂಬಿಕೆ ಬಂದುಬಿಟ್ರೆ ಶಬ್ದಕ್ಕಿರೋದು ದೊಡ್ಡ ಶಕ್ತಿ ಅಂತಂದರೆ ಕಿವಿ ಮೇಲೆ, ಕಿವಿನೇ ಅದರ ದೊಡ್ಡ ಅಸ್ತ್ರ. ಇವರು ಕಣ್ಣಿಗೆ ತೋರಿಸ್ಲಿಕ್ಕೆ ಹೊರಟಿದ್ದಾರೆ ಶಬ್ದನ. ಅದು ಶಬ್ದದ ಬಗೆಗೆ ನಿಮ್ಮಲ್ಲಿ ಎಲ್ಲಿನ ತನಕ ಅತ್ಯದ್ಭುತವಾದಂತಹ ನಂಬಿಕೆ, ಅದು ಮಂತ್ರ ಅನ್ನತಕ್ಕಂಥ ನಂಬಿಕೆ ನಿಮಗಿರೋದಿಲ್ವೋ ಅಲ್ಲಿ ತನಕ ಕಾವ್ಯ ನಿಮಗೆ ಒಲಿಯೋದಿಲ್ಲ ಅಂತಲೇ ನಾನಂತೂ ನಂಬಿದ್ದೇನೆ.
ಇದೇ ಕಾರಣದಿಂದ ಏನೋ ತಾವು ತಮ್ಮ ಕಾವ್ಯವನ್ನು ಯಾವತ್ತೂ ವಾಚಿಸಲಿಲ್ಲ, ಹಾಡಿದ್ರಿ.
ಸಂಗೀತ ಏನು ಛಂದಸ್ಸಿನಲ್ಲಿ ದೇವತೆಗಳಿರ್ತಾರೆ ಅಂತ ಹೇಳ್ತೀವಿ ನಾವು. ಛಂದಸ್ಸಿನಲ್ಲಿ ದೇವತೆಗಳಿರ್ತಾರೆ ಅಂತ ಹೇಳುತ್ತಂದರೆ ನಮ್ಮ ಅನುಭವಕ್ಕೆ ತಕ್ಕಂಥದ್ದೊಂದು ರಿದಮನ್ನು ಸೃಷ್ಟಿ ಮಾಡಿಕೊಳ್ಬೇಕು. ನಿಮಗೆ ಶಬ್ದದಲ್ಲಿ ಅರ್ಥ ಇರ್ತದೆ, ಛಂದಸ್ಸಿನ ಸಮೇತದ ಶಬ್ದ ನಾವು ಯಾಕೆ ಹೇಳಬೇಕು ಅಂತ ಹೇಳಿತಂದರೆ ಆ ಛಂದಸ್ಸಿನಲ್ಲಿ ದೇವರನ್ನಿಟ್ಟು ಅದನ್ನು ವರ್ಣನೆ ಎಲ್ಲ ಶಬ್ದದಲ್ಲಿ ಇಟ್ಟಿರ್ತೇವೆ. ಅದನ್ನು ಸರಿಯಾಗಿ ನೀವು ಆ ಮಂತ್ರವನ್ನು ಉಚ್ಚರಿಸಿದ್ರಿ ಅಂತಂದರೆ ಆ ದೇವತೆ ಪ್ರತ್ಯಕ್ಷ ಆಗಬೇಕು ನಿಮಗೆ ಅಂದ್ರೆ ಅದು ಪದ್ಯ. ಇಲ್ಲದೆ ಹೋದರೆ ಅಲ್ಲ ಪದ್ಯ ಅಲ್ಲ.
ಈಗ ಜಾಗತೀಕರಣದ ಸವಾಲುಗಳ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೀವಿ, ಮತ್ತು ತಾವು IT ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತೀಕರಣ ಮತ್ತು ITಗಳನ್ನು ಒಟ್ಟಿಗೆ ಇಟ್ಕೊಂಡು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದಿರಿ. ಇಲ್ಲೊಂದು ಗೊಂದಲ ಇದೆ ಅನಿಸುತ್ತೆ, ಯಾಕೆಂದರೆ ITಯಿಂದ ಕನ್ನಡಕ್ಕೆ ಅಪಾಯ ಇದೆ ಅಂತ ಒಂದು ಕಡೆ ಹೇಳ್ತಾನೆ, ಮತ್ತು ITಯ ಮೂಲಕವನ್ನೇ ಕನ್ನಡವನ್ನು ಉಳಿಸುವ ಬೇರೆ ಒಂದು ಪ್ರಯತ್ನದಲ್ಲೂ ಅದೇ ಟೈಮಲ್ಲಿ ತೊಡ್ಕೊಳ್ತೀವಿ. ಇದೊಂದು ಪ್ಯಾರಡಾಕ್ಸ್ ಅಂತ ಅನಿಸೋದಿಲ್ವಾ ನಿಮಗೆ?
ಕನ್ನಡದ ಸಾಧ್ಯತೆಗಳು, ಅದರ ವ್ಯಾವಹಾರಿಕ ಸಾಧ್ಯತೆಗಳು ಎಲ್ಲ ದೊಡ್ಡ ಆಗಬೇಕ್ರಿ, ಹೆಚ್ಚಾಗಬೇಕ್ರಿ. ನಿಮ್ಮಂಥ ಹುಡುಗರೆಲ್ಲ ಮಾಡ್ತಾ ಇರೋದು ನೋಡಿ ನಮ್ಗೆ ಭಾಳ ಸಂತೋಷ ಆಗ್ತದೆ. ಅದರ ಅರ್ಥ ಅಂತ ಹೇಳುತ್ತಂದರೆ ನಾವು ಜಾಗತೀಕರಣದ ಮಾರ್ಕೆಟಿಗೆ ಕನ್ನಡ ಮಾರ್ಲಿಕ್ಕೆ ತೊಗೊಂಡು ಹೊಂಟಿದ್ದೀವಿ ಅಂತಲ್ಲ, ಗೊತ್ತಾಯ್ತಲ್ಲ. ಪ್ರಪಂಚದ ಏನೇನು ತಿಳುವಳಿಕೆ ಇದೆಯೋ ಅದೆಲ್ಲ ನಮ್ಮ ಹುಡುಗರಿಗೆ ಸಿಗಬೇಕು. ನಮ್ಮ ಹುಡುಗರಿಗೆ ಕನ್ನಡದ ಮೂಲಕ ಸಿಕ್ಕರೆ ಭಾಳ ಸಂತೋಷ ಆಗ್ತದೆ. ಹಂಗೆ ಸಿಕ್ಕರೆ ಏನಾಗ್ತದೆ ಅಂತಂದ್ರೆ ನಮ್ಮ ಕನ್ನಡದ ಮಕ್ಕಳು ಭಾಳ ಕ್ರಿಯೇಟಿವ್ ಆಗ್ತವೆ. ಅದನ್ನ ಬಿಟ್ಟು ಕ್ರಿಯೇಟಿವಿಟಿ ಕೂಡ ನೀವು ಅಲ್ಲಿಂದ ತರಲಿಕ್ಕೆ ಹತ್ತಿದ್ರಿ ಅಂತ ಹೇಳ್ತಂದ್ರೆ ಭಾಳ ತಪ್ಪಾಗ್ತದೆ. ಈಗ ಸೈನ್ಸ್ ನಮ್ಮದು ಅಲ್ಲವಾದದ್ದರಿಂದ ಸೈನ್ಸ್ ನೀವು ತರಬೇಕಾದ್ರೆ ಏನು ಮಾಡಿದರೆ H2 ಅಂತ ಹೇಳ್ತಂದ್ರೆ H2 ಅಂದರೆ ನೀರಪ್ಪ ಅಂತ ಹೇಳೋಕ್ಕೆ ಶುರು. ಹೆಚ್ಚು ಎರಡು ಹೆಚ್ಚು ಒಂದು ಓ ಸೇರಿದ್ರೆ ನೀರಾಗ್ತೈತೆ ಅನ್ನೋದು ಪ್ರಯೋಗ ಮಾಡಿ ಕೂಡ ತೋರಿಸೋದಿಲ್ಲ ನೀವು, ಹೌದಲ್ಲೋ. ಇದು ಹಿಂಗೆ ಹಿಂಗೆ ಆದರೆ ಹಿಂಗೆ ಹಿಂಗೆ ಆಗ್ತೈತೆ ಅಂತ ಹೇಳಿ ನೀವು ಮೊದಲಿಂದ ಹೇಳಿದರೆ ನಮ್ಮ ಹುಡುಗರು ಇನ್ನೇನೇನು ಮಾಡ್ತಿದ್ವಿ ಯಾರಿಗೂ ಗೊತ್ತು ಅಲ್ವೇ. ಅದರಿಂದ ಹುಡುಗರ ಕ್ರಿಯೇಟಿವಿಟಿ ಬೆಳಿಬೇಕು ಅಂತ ಹೇಳಿತಂದರೆ, ಇಡೀ ಕನ್ನಡಿಗರೆಲ್ಲ ಕ್ರಿಯೇಟಿವ್ ಆಗಬೇಕು ಅಂತ ಹೇಳಿತಂದರೆ ಪ್ರಪಂಚದ ಎಲ್ಲ ತಿಳುವಳಿಕೆ ಕನ್ನಡದ ಮೂಲಕವೇ ಬರಬೇಕು. ಕನ್ನಡದ ಮೂಲಕ ಬಂತು ಅಂತಂದರೆ ಆ ಹುಡುಗರ ಕ್ರಿಯೇಟಿವಿಟಿನ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಹಿಂದೆ ಈ ಕೆಲವು ಡಾಕ್ಟರ್ಗಳು ಗುಲ್ಬರ್ಗಾ ಬೀದರ್ ಇಂಥಲ್ಲಿ ಕೆಲವು ಡಾಕ್ಟರ್ಗಳಿದಾರಲ್ಲ, ಅವರು ಹಳ್ಳಿಯಾಗಿದ್ದಾರೆ. ಹಳ್ಳಿಯಾಗಿರೋರು ಇನ್ನು ಕನ್ನಡದಾಗ ಮಾತಾಡಬೇಕು ರೋಗದ ಬಗ್ಗೆ, ಏನು ಒಳ್ಳೊಳ್ಳೆ ಲ್ಯಾಂಗ್ವೇಜನ್ನು ಸೃಷ್ಟಿ ಮಾಡ್ತಾರೆ ರೀ. ಆಮೇಲೆ ಈಗ ನಮಗೆ ಹೊಸ ಇದು ಬಂತು, ಏನು ಪ್ರಜ್ಞೆ ಬಂತು ಪರಿಸರದ ಬಗ್ಗೆ. ಪರಿಸರದ ಬಗ್ಗೆ ನಿಮ್ಮ ಭಾಷೆ ಬಿಡಿ, ಅಲ್ಲಿ ಹಳ್ಳಿಗರು ಆ ಪರಿಸರದ ಬಗ್ಗೆ ಮಾತಾಡುವಾಗ ನಮ್ಮ ಭಾಷೆ ಕಲಿತು ಅವರು ತಮ್ಮ ಕನ್ನಡದೊಳಗೆ ಮಾತಾಡ್ತಿರ್ತಾರೆ, ಎಷ್ಟು ಕ್ರಿಯೇಟಿವ್ ಆಗಿರ್ತದೆ. ಇದು ಬರಬೇಕಾದ್ರೆ ಕನ್ನಡದೊಳಗೆ ಆಗಬೇಕು. ಇದಕ್ಕೆ ಜಾಗತೀಕರಣ ಅಂತ ಹೇಳ್ತಂದರೆ ಕನ್ನಡವನ್ನು ಕನ್ನಡವಾಗಿ ಮಾತ್ರ ಇಟ್ಟು, ಹಳಗನ್ನಡ ಥರನೇ ಇಟ್ಟು, ಆಮೇಲೆ ನೀವು ಜಾಗತೀಕರಣ ಇಂಗ್ಲೀಷೇ ಮಾಡಿಕೊಡ್ರಿ ಅಂತಂದ್ರಲ್ಲ. ನಾವು ಪ್ರಪಂಚದ ಎಲ್ಲ ತಿಳುವಳಿಕೆ ಕನ್ನಡದ ಮೂಲಕ ಬರಬೇಕು ಅಂದರೆ ನಮ್ಮ ಹುಡುಗರು ಭಾಳ ಕ್ರಿಯೇಟಿವ್ ಆಗ್ತಾರೆ, ಪರ್ಹ್ಯಾಪ್ಸ್ ಇಂಗ್ಲೀಷಿಗಿಂತ ಹೆಚ್ಚು ಕ್ರಿಯೇಟಿವ್ ಆಗ್ಬೋದು.
ಇಂಥದ್ದೊಂದು ಪ್ರಯತ್ನವನ್ನು ತಾವು ಕನ್ನಡ ಯೂನಿವರ್ಸಿಟಿಯ ವೈಸ್ ಚಾನ್ಸಲರಾಗಿದ್ದಾಗ ಮಾಡಿದ್ರಿ, ಮತ್ತು ತಮ್ಮ ನೆಲದ ಮರೆಯ ನಿಧಾನದಲ್ಲಿ ಎಲ್ಲವನ್ನೂ ಕನ್ನಡದ ಮೂಲಕವೇ ತಿಳ್ಕೊಳ್ಳೋ ಒಂದು ಪರಿಕಲ್ಪನೆ ಬಗ್ಗೆಯೂ ಮಾತಾಡಿದ್ರಿ. ಆದರೆ ಬರ್ತಾ ಬರ್ತಾ ಈ ಎಲ್ಲವನ್ನೂ ಕನ್ನಡದಲ್ಲಿ ತಿಳ್ಕೊಳ್ಳೋ ಪ್ರಕ್ರಿಯೆ ಬರೇ ಬೇರೆ ಭಾಷೆಯ ಸಾಹಿತ್ಯ ಅಥವಾ ಮಾನವಿಕಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿಳಿದು ಸೈನ್ಸು ಮತ್ತು ಟೆಕ್ನಾಲಜಿ ಅದರಿಂದ ಹೊರಗೆ ಉಳ್ಕೊಳ್ತಾ ಬಂತು. ಇದನ್ನು ತಡಿಲಿಕ್ಕೆ ಸಾಧ್ಯ ಇರಲಿಲ್ವಾ?
ನಾವೇನು ಮಾಡಿದ್ದೀವಿ ಅಂತ ಹೇಳಿತಂದರೆ ನೋಡಿ, ಆವಾಗ 4 ಸೈನ್ಸ್ ವಿಷಯಗಳನ್ನು ಟೆಕ್ಸ್ಟ್ ಬುಕ್ಗಳನ್ನು ಕನ್ನಡದಲ್ಲಿ ಮಾಡಿದ್ದೀವಿ. ಅದನ್ನು ಮುಂದುವರಿಸಬೇಕು ನೀವು, MSc ತನಕ ಬರಬೇಕು. MSc ತನಕ ಈಗಲೂ ಕೂಡ ಹಳ್ಳಿಗಳಲ್ಲಿ ಹುಡುಗರು ನಾವು PU ಮಾಡಿದ ಈಗ ಕನ್ನಡದ ಪಠ್ಯಪುಸ್ತಕಗಳನ್ನೇ ಉಪಯೋಗಿಸ್ತಾರೆ, ಮತ್ತು ಅವ್ರಿಗೆ ತಿಳಿದಷ್ಟು ಇಂಗ್ಲೀಷ್ನಲ್ಲಿ ಓದಿದವ್ರು ಖಂಡಿತ ತಿಳಿದಿಲ್ಲ. ಯಾಕೆ ತಿಳಿತಂದ್ರೆ, ಯಾಕೆ ಅವುಗಳಿಗೆ ಅವುಗಳ ಬಗ್ಗೆ ಅಷ್ಟು ಡಿಮಾಂಡ್ ಅದ ಹೇಳ್ರಿ? ಯಾಕಂತಂದರೆ ತಿಳಿತದೆ. ಅದಕ್ಕೆ ನೀವು MSc ತನಕ ತರಬೇಕು. MSc ತನಕ ತರಬೇಕು ಅಂತಂದರೆ ನಿಮಗೆ ಮೊದಲು ವಿಷಯ ತಿಳಿದಿರ್ಬೇಕ್ರಿ. ಅವ್ರು ನೋಡಿ, ಶಿವರಾಮ್ ಕಾರಂತ ಎಷ್ಟು ತಿಳ್ಕೊಂಡಿದ್ದವರು ವಿಜ್ಞಾನವನ್ನು. ಅವರು ನಮ್ಮ ಮೆಥಮೆಟಿಕ್ಸ್ ಪುಸ್ತಕ ನೋಡಿ ಏನು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತೇಳಿ ಒಂದು ದೊಡ್ಡ ಪುಸ್ತಕ ಇದನ್ನು ಬರೆದಿದ್ದಾರೆ, ಕಾಗದ ಬರೆದಿದ್ದಾರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ. ಅಂದರೆ ಸಾಧ್ಯ ಇದೆ, ಸಾಧ್ಯ ಇದೆ. ನಮಗೇನು ಬರಬೇಕು ಅಂತ ಹೇಳುತ್ತಂದರೆ ನಮಗೇನಾಗಿದೆ, ಅಂತಾರಾಷ್ಟ್ರೀಯ ಪ್ರಜೆಗಳಾಗಲಿಕ್ಕೆ ಹೊರಟಿದ್ದೀವಿ ನಾವು. ಅಂತಾರಾಷ್ಟ್ರೀಯ ಪ್ರಜೆಗಳಾಗೋದು ಭಾಳ ಆ ಥರದ ಕನಸುಗಳನ್ನು ಕಾಣ್ತಿದ್ದಾರೆ. ಕರ್ನಾಟಕದ ಪ್ರಜೆಗಳಾಗಿಯೇ ನಾವು ನಿಂತುಕೊಂಡು ಇಡೀ ಪ್ರಪಂಚವನ್ನೆಲ್ಲ ನಾವು ಗ್ರಹಿಸಬಲ್ಲವಾದರೆ ಪ್ರಪಂಚಕ್ಕೆ ನಾವು ಕೂಡ ಒಂದಷ್ಟು ಕೊಡ್ಬೋದು. ಇಲ್ಲದೆ ಹೋದರೆ ಎಲ್ಲರೇ ಅವರ ಆ ಭಾಷೆಯನ್ನು ಕಲಿತುಬಿಟ್ಟು ಕ್ರಿಯೇಟಿವ್ ಎಲ್ಲಕ್ಕಿಂತ ಜಾಸ್ತಿಯಾಗಿ ಕನ್ನಡ ನಾಶವಾಗ್ತದೆ ಅಂತೇಳಿ ಅನೇಕರು ತಿಳ್ಕೊಂಡಿದ್ದಾರೆ. ಕನ್ನಡ ನಾಶವಾಗುತ್ತೋ ಬಿಡುತ್ತೋ, ನಿಮ್ಮ ಕ್ರಿಯೇಟಿವಿಟಿ ಅಂತೂ ದೇವರಾನೇ ನಾಶವಾಗ್ತದೆ. ಕ್ರಿಯೇಟಿವಿಟಿ ನಾಶವಾದ್ರೆ ನೀವು ಮನುಷ್ಯರೇನ್ರಿ?